ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪುನರಾವರ್ತನೆ ಭಾಗ ಎರಡು. ಅಬ್ರಹಾಮ, ನಂಬಿಕೆಯಿಂದ ನೀತಿವಂತನು. ಈ ದಿನ ನಾವು ದೇವರ ಪ್ರವಾದಿಗಳ ಸಂದೇಶದ ಪುನರಾವರ್ತನೆಯನ್ನು ಮುಂದುವರಿಸುತ್ತೇವೆ. ಪ್ರವಾದಿಗಳ ಸಂದೇಶವು ಒಂದು ಕತೆ, ದೇವರ ಕತೆ. ಪಾಪದಲ್ಲಿ ಕಳೆದು ಹೋಗಿದ್ದ ಆದಾಮನ ಮಕ್ಕಳನ್ನು ಹುಡುಕಿ ರಕ್ಷಿಸುವುದಕ್ಕೆ ದೇವರು ಏನು ಮಾಡಿದ್ದಾನೋ ಅದರ ಕುರಿತಾದ ಅದ್ಭುತವಾದ ಕತೆ. ಸಂಕ್ಷಿಪ್ತವಾಗಿ, ಅನೀತಿವಂತ ಜನರು ದೇವರ ಮುಂದೆ ನೀತಿವಂತರಾಗಿ ಹೇಗೆ ಮಾಡಲ್ಪಡಲು ಸಾಧ್ಯ ಎನ್ನುವುದರ ಕುರಿತಾದ ಶುಭ ಸಂದೇಶವೇ ದೇವರ ಪ್ರವಾದಿಗಳ ಸಂದೇಶವಾಗಿದೆ. ನಮ್ಮ ಪುನರಾವರ್ತನೆಯ ಈ ದಿನದ ಪಾಠವು ನಂಬಿಕೆಯಿಂದ ನೀತಿವಂತನು ಎಂದು ಹೆಸರಿಸಲ್ಪಟ್ಟಿದೆ. ಪ್ರತಿಯೊಂದು ಕಥೆಯ ಹಾಗೆಯೇ ದೇವರ ಪುಸ್ತಕ ಒಳಗೊಂಡಿರುವ ಕಥೆಯು ಒಂದು ಆರಂಭವನ್ನು ಮತ್ತು ಒಂದು ಅಂತ್ಯವನ್ನು ಹೊಂದಿದೆ. ನಮ್ಮ ಹಿಂದಿನ ಅಧ್ಯಯನದಲ್ಲಿ ನಾವು ಕಥೆಯ ಆರಂಭವನ್ನು ಪುನರಾವರ್ತಿಸಿ ಮೊದಲ ಮನುಷ್ಯನಾದ ಆದಾಮನು ಹೇಗೆ ದೇವರ ವೈರಿಯಾಗಿದ್ದ ಸೈತಾನನನ್ನು ಹಿಂಬಾಲಿಸುವುದಕ್ಕೆ ಆಯ್ಕೆ ಮಾಡಿಕೊಂಡನೆಂಬುದನ್ನು ನೋಡಿದೆವು. ಆದಾಮನ ಒಂದು ಪಾಪವು ಅವನ ಎಲ್ಲಾ ಸಂತತಿಯವರು ನರಕದ ದಾರಿಯ ಮೇಲೆ ಪಾಪದಲ್ಲಿ ಹುಟ್ಟುವುದಕ್ಕೆ ಕಾರಣವಾಯಿತು. ಕೆಲವರು ಇದನ್ನು ನಿರಾಕರಿಸುವುದಕ್ಕೆ ಪ್ರಯತ್ನಿಸಿ ಆದಾಮನ ಪಾಪವು ಅವನ ಸ್ವಂತ ಸಮಸ್ಯೆ, ಇದು ನಮಗೆ ಪರಿಣಾಮ ಬೀರುವುದಿಲ್ಲ ಹೇಳುತ್ತಾರೆ. ಆದರೆ ಇದನ್ನು ಹೇಳುವವರು ಪ್ರವಾದಿಗಳ ಗ್ರಂಥಗಳು ಹೇಳಿರುವುದನ್ನು ಕಡೆಗಣಿಸುತ್ತಾರೆ. ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೇಗೆ ಎಲ್ಲರಲ್ಲಿ ವ್ಯಾಪಿಸಿತು? ರೋಮಾ 5:12. ಉಲ್ಲೂಫ್ ಹೀಗೆ ಹೇಳುತ್ತದೆ, ಒಂದು ಸಾಂಕ್ರಾಮಿಕದ ಪರಿಣಾಮವು ಇದಕ್ಕೆ ಕಾರಣವಾದವರನ್ನು ಮಲಿನಗೊಳಿಸುವುದಿಲ್ಲ, ಹಾಗೆಯೇ ಆದಾಮನ ಪಾಪದ ಶಾಪವು ಅವನೊಬ್ಬನೊಂದಿಗೆ ನಿಂತು ಹೋಗುವುದಿಲ್ಲ. ಆದರೆ ಒಂದು ಸಾಂಕ್ರಾಮಿಕ ರೋಗದ ಹಾಗೆ ನಮ್ಮೆಲ್ಲರಲ್ಲಿ ಹರಡಿಕೊಂಡಿತು. ಎಲ್ಲಾ ಮನುಷ್ಯರು ಒಂದು ಪಾಪದ ಸ್ವಭಾವದೊಂದಿಗೆ ಹುಟ್ಟುವುದಕ್ಕೆ ಆದಾಮನ ಮೂಲ ಪಾಪವು ಕಾರಣವಾಗಿದೆ. ಒಂದು ಇಲಿಯು ಗುಂಡಿ ತೋಡುವುದನ್ನು ಮಾತ್ರ ಹುಟ್ಟಿಸುತ್ತದೆ. ಹಾಗೆಯೇ ನಾವೆಲ್ಲರೂ ನಮ್ಮ ಪೂರ್ವಜನಾದ ಆದಾಮನ ಸ್ವಭಾವವನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಂಡಿದ್ದೇವೆ. ಪೂರ್ಣ ನಿಶ್ಚಿತವಾದದ್ದು ಏನೆಂದರೆ, ದೇವರು ನಮಗಾಗಿ ಒಂದು ಪರಿಹಾರವನ್ನು ಒದಗಿಸುವುದರ ಹೊರತಾಗಿ ನಮ್ಮಲ್ಲಿರುವ ಪಾಪದ ಸ್ವಭಾವವು ನಮ್ಮನ್ನು ಎಂದಿಗೂ ಶಿಕ್ಷೆಗೆ ಗುರಿ ಮಾಡುತ್ತಿತ್ತು. ದೇವರಾದ ಕರ್ತನು ಒಂದು ಪರಿಹಾರವನ್ನು ಒದಗಿಸಿರುವುದೇ ಶುಭ ಸಂದೇಶವಾಗಿದೆ. ತೋರದಲ್ಲಿ ನಾವು ಓದಿದಂತೆ, ಆದಾಮ ಹವ್ವ ಪಾಪ ಮಾಡಿದ ಅದೇ ದಿನದಂದು ದೇವರು ತನ್ನ ಕನಿಕರದಲ್ಲಿ ಒಂದು ವಾಗ್ದಾನವನ್ನು ಮಾಡಿದನು. ಒಬ್ಬ ಕನ್ಯೆಯಲ್ಲಿ ಹುಟ್ಟಿ ಬರುವವನಾದ ಒಬ್ಬ ಪರಿಶುದ್ಧ ವಿಮೋಚಕನನ್ನು ಲೋಕಕ್ಕೆ ಕಳಿಸುವುದಾಗಿ ದೇವರು ವಾಗ್ದಾನ ಮಾಡಿದನು. ಈ ವಿಮೋಚಕನು ಒಂದು ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸಿ ಅದನ್ನು ಆದಾಮನ ಮಕ್ಕಳ ಪಾಪದ ಸಾಲದ ದಂಡವಾಗಿ ತೆರುವವನಾಗಿದ್ದನು. ಸುವಾರ್ತಾ ಪುಸ್ತಕದಲ್ಲಿನ ನಮ್ಮ ಅಧ್ಯಯನದಲ್ಲಿ ನಾವು ನೋಡುವುದೇನೆಂದರೆ, ದೇವರು ನೇಮಕ ಮಾಡಿದ ಸಮಯವು ಬಂದಾಗ ತಾನು ವಾಗ್ದಾನ ಮಾಡಿದವನನ್ನು ಆತನು ಲೋಕಕ್ಕೆ ಕಳುಹಿಸಿದನು. ದೇವರು ವಾಗ್ದಾನ ಮಾಡಿದ ಈ ರಕ್ಷಕನು ಯಾರು? ಆತನು ಸಂಪೂರ್ಣ ನೀತಿವಂತ ಮನುಷ್ಯನಾದ ಯೇಸುಕ್ರಿಸ್ತನು. ಪಾಪ ಮಾಡಿದ ಆದಾಮ ಮತ್ತು ಪಾಪ ಮಾಡದ ಕ್ರಿಸ್ತನ ನಡುವೆ ಇರುವ ವ್ಯತ್ಯಾಸವನ್ನು ದೇವರ ವಾಕ್ಯವು ಹೇಗೆ ತೋರಿಸಿಕೊಡುತ್ತದೆ ಎನ್ನುವುದನ್ನು ಕೇಳಿರಿ. ವಾಕ್ಯ ಹೀಗೆ ಹೇಳುತ್ತದೆ, ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸುಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ, ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ, ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ರೋಮಾ 5:17-19. ಅದನ್ನೇ ವಾಕ್ಯವು ಆದಾಮನಲ್ಲಿರುವವರ ಮತ್ತು ಯಾರು ಯೇಸುಕ್ರಿಸ್ತನಲ್ಲಿರುವವರ ಕುರಿತಾಗಿ ತಿಳಿಸುತ್ತದೆ. ನಾವೆಲ್ಲರೂ ಆದಾಮನ ಹೋಲಿಕೆಯಲ್ಲಿ ಹುಟ್ಟಿದ್ದೇವೆ. ಆದರೆ ದೇವರು ಆದಾಮನ ಮಕ್ಕಳೆಲ್ಲರೂ ಅವರ ಹೃದಯಗಳಲ್ಲಿ ಹೊಸದಾಗಿ ಹುಟ್ಟಬೇಕೆಂದು ಆದಾಮನ ಹೋಲಿಕೆಯನ್ನು ತೆಗೆದುಹಾಕಿ ಕ್ರಿಸ್ತನ ಹೋಲಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಕರೆಯುತ್ತಿದ್ದಾನೆ. ಇದು ಹೇಗೆ ಸಂಭವಿಸಲು ಸಾಧ್ಯ? ಇದು ನಂಬಿಕೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿ ದಂಡವನ್ನು ತೆತ್ತಿದ್ದಾನೆ ಎಂಬುದನ್ನು ನೀವು ನಿಮ್ಮ ಹೃದಯದಲ್ಲಿ ನಂಬಿದರೆ, ನಿಮ್ಮ ಹೃದಯವನ್ನು ಶುದ್ಧಗೊಳಿಸುವುದರಿಂದ ನೀವು ಹೊಸದಾಗಿ ಹುಟ್ಟುವುದಕ್ಕೆ ಮತ್ತು ತನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮನ್ನು ನವೀಕರಿಸುವುದಕ್ಕೆ ದೇವರು ಕಾರಣನಾಗುತ್ತಾನೆ. ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿರುತ್ತೀರಿ. ನೀವು ಇನ್ನು ಮುಂದೆ ನಿಮಗಾಗಿ ಜೀವಿಸುವುದಿಲ್ಲ, ಆದರೆ ನಿಮಗಾಗಿ ಸತ್ತು ಮತ್ತೆ ಎದ್ದು ಬಂದಾತನಿಗಾಗಿ ಜೀವಿಸುತ್ತೀರಿ. ಈಗ ತೋರಾಕ್ಕೆ ಹಿಂದಿರುಗೋಣ. ನಮ್ಮ ಲೋಕದೊಳಕ್ಕೆ ವಿಮೋಚಕನನ್ನು ಕಳುಹಿಸುವ ತನ್ನ ಯೋಜನೆಯೊಂದಿಗೆ ದೇವರು ಹೇಗೆ ಮುಂದುವರೆದನೆಂಬುದನ್ನು ಜ್ಞಾಪಿಸಿಕೊಳ್ಳುವುದರಿಂದ ನಮ್ಮ ಪುನರಾವಲೋಕನವನ್ನು ಮುಂದುವರಿಸೋಣ. ನಮ್ಮ ಕಾಲಾನುಕ್ರಮವಾದ ಪಾಠಗಳಲ್ಲಿ ಆದಾಮನ ಮೊದಲ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲನನ್ನು ನೋಡಿಕೊಂಡೆವು. ಒಂದು ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ಬರಲಿರುವ ವಿಮೋಚಕನ ಕುರಿತು ದೇವರು ಮಾಡಿದ ವಾಗ್ದಾನವನ್ನು ಹೇಬೇಲನು ನಂಬಿದನು. ಆದರೆ ಕಾಯಿನನು ಇದನ್ನು ನಂಬಲಿಲ್ಲ. ಕಾಯಿನನು ಪಶ್ಚಾತ್ತಾಪ ಪಡಬಹುದೆಂದು ದೇವರು ಇದರ ವಿವರಣೆಯನ್ನು ಕೇಳಲು ಕರೆದನು. ಆದರೆ ಕಾಯಿನನು ಕೇವಲ ಕೋಪಗೊಂಡು ತನ್ನ ತಮ್ಮನಾದ ಹೇಬೇಲನನ್ನು ಕೊಂದು ಹಾಕಿದನು. ಅದಾದ ನಂತರ ಆದಾಮನ ಮಕ್ಕಳಲ್ಲಿ ಹೆಚ್ಚಿನವರು ಕಾಯಿನನ ಹೆಜ್ಜೆಜಾಡನ್ನೇ ಹಿಂಬಾಲಿಸಿದರು, ಪಾಪದಲ್ಲಿ ಆನಂದಿಸುತ್ತಿದ್ದರು. ಅದಕ್ಕಾಗಿಯೇ ನಾವು ನೋಹನ ಕಾಲಕ್ಕೆ ಬಂದಾಗ ವಾಕ್ಯವು ಹೀಗೆ ಹೇಳುತ್ತದೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನು ನೋಡಿದನು. ಆದಿಕಾಂಡ 6:5. ಜಲಪ್ರಳಯದಿಂದ ಆದಾಮನ ಮಕ್ಕಳನ್ನು ನಾಶಪಡಿಸುವುದಕ್ಕೆ ದೇವರು ಹೇಗೆ ಉದ್ದೇಶಿಸಿದನೆಂಬುದನ್ನು ನಾವು ನೋಡುತ್ತೇವೆ. ಆ ಭ್ರಷ್ಟಾಚಾರದ ಮತ್ತು ಮೋಸದ ಕಾಲದಲ್ಲಿ ನೋಹನು ಒಬ್ಬನು ಮಾತ್ರವೇ ವಿಮೋಚಕನ ಬರುವಿಕೆಯ ಕುರಿತಾಗಿ ದೇವರು ಮಾಡಿದ್ದ ವಾಗ್ದಾನವನ್ನು ನಂಬಿದವನಾಗಿದ್ದನು. ಇದರ ಪರಿಣಾಮವಾಗಿ ನೋಹನ ಕುಟುಂಬದವರಿಗೂ ಮತ್ತು ಅನೇಕ ಪ್ರಾಣಿಗಳಿಗೂ ಒಂದು ಆಶ್ರಯ ಸ್ಥಳವಾಗುವಂತಹ ಒಂದು ದೊಡ್ಡ ನಾವೆಯನ್ನು ಕಟ್ಟುವಂತೆ ದೇವರು ನೋಹನಿಗೆ ಆಜ್ಞಾಪಿಸಿದನು. ನೋಹನು ನಾವೆಯನ್ನು ಕಟ್ಟುವ ಸಮಯದಲ್ಲಿ ದೇವರು 100 ವರ್ಷಗಳವರೆಗೆ ಪಾಪಿಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದಿದ್ದನು. ಹೀಗಿದ್ದರೂ ನೋಹ ಮತ್ತು ಅವನ ಕುಟುಂಬದವರನ್ನು ಹೊರತುಪಡಿಸಿ ಯಾರೊಬ್ಬರೂ ಪಶ್ಚಾತ್ತಾಪ ಪಡಲಿಲ್ಲ ಮತ್ತು ದೇವರ ಮಾತನ್ನು ನಂಬಲಿಲ್ಲ. ಹಾಗಾಗಿ ಕೊನೆಯಲ್ಲಿ ತನ್ನ ಮಾತಿನಲ್ಲಿ ನಂಬಿಗಸ್ತನಾಗಿರುವ ದೇವರು ತಾನು ವಾಗ್ದಾನ ಮಾಡಿದಂತೆಯೇ ಪ್ರತಿಯೊಂದನ್ನೂ ಮಾಡಿದನು. ಅವರಿಗಾಗಿ ಒದಗಿಸಿದ ಆಶ್ರಯ ಸ್ಥಳದೊಳಕ್ಕೆ ಬರಲು ನಿರಾಕರಿಸಿದವರೆಲ್ಲರನ್ನು ಅಳಿಸಿ ಹಾಕಿದನು. ಅದಾದ ನಂತರ ನೋಹನ ಮಕ್ಕಳು ದೇವರ ವಾಕ್ಯವನ್ನು ಕ್ರಮೇಣವಾಗಿ ಮರೆತುಬಿಟ್ಟರು, ಯಾಕೆಂದರೆ ಅವರೂ ಸಹ ಆದಾಮನ ಮಕ್ಕಳು ಮತ್ತು ಸ್ವಭಾವದಿಂದ ಪಾಪಿಗಳೂ ಆಗಿದ್ದರು. ಅನಂತರ ನಾವು ಬಾಬೆಲ್ ಗೋಪುರದ ಕುರಿತಾಗಿ ಓದುತ್ತೇವೆ. ಜನರು ದೇವರಿಗೆ ವಿರುದ್ದವಾಗಿ ದಂಗೆ ಎದ್ದು ಒಂದು ದೊಡ್ಡ ಪಟ್ಟಣವನ್ನು ಮತ್ತು ಒಂದು ಎತ್ತರವಾದ ಗೋಪುರವನ್ನು ಕಟ್ಟುವುದಕ್ಕೆ ಮತ್ತು ಲೋಕದ ಜನರನ್ನು ಒಂದು ಸ್ಥಳದಲ್ಲಿ ಒಟ್ಟುಗೂಡಿಸುವುದಕ್ಕೆ ಹೇಗೆ ಪ್ರಯತ್ನಿಸಿದರೆಂಬುದನ್ನು ನಾವು ಓದುತ್ತೇವೆ. ಹೀಗಿದ್ದರೂ ದೇವರು ಅವರ ಭಾಷೆಯನ್ನು ಗಲಿಬಿಲಿಗೊಳಿಸಿ ಇಡೀ ಭೂಲೋಕದ ಮೇಲೆಲ್ಲ ಅವರನ್ನು ಚದುರಿಸಿ ಬಿಡುವುದರಿಂದ ಅವರಿಗೆ ತೀರ್ಪು ಮಾಡಿದನು. ಮುಂದೆ ನಾವು ಪ್ರವಾದಿಯಾದ ಅಬ್ರಹಾಮನ ಅದ್ಭುತವಾದ ಕಥೆಗೆ ಬರುತ್ತೇವೆ. ನಿಜವಾಗಿಯೂ ಪಾಪದ ಆಳ್ವಿಕೆಯಿಂದ ಆದಾಮನ ಸಂತತಿಯವರನ್ನು ವಿಮೋಚಿಸುವ ದೇವರ ಯೋಜನೆಯಲ್ಲಿ ಅಬ್ರಹಾಮನು ಒಂದು ತುಂಬಾ ಮುಖ್ಯವಾದ ಸ್ಥಾನವನ್ನು ಹೊಂದಿದ್ದಾನೆ. ಅಬ್ರಹಾಮನ ತಂದೆಯು ಒಬ್ಬ ವಿಗ್ರಹಾರಾಧಕನಾಗಿದ್ದು ಅಬ್ರಹಾಮನು ಆದಾಮನ ಎಲ್ಲ ಸಂತತಿಯವರ ಹಾಗೆ ತಾನು ಒಬ್ಬ ಪಾಪಿಯಾಗಿದ್ದನು. ಹೀಗಿದ್ದರೂ ದೇವರು ತನ್ನ ಅದ್ಭುತವಾದ ರಚನೆಯಲ್ಲಿ ಅಬ್ರಹಾಮನಿಗೆ ಕಾಣಿಸಿಕೊಂಡು ಅವನು ತನ್ನ ತಂದೆಯ ಮನೆಯನ್ನು ಮತ್ತು ತನ್ನ ದೇವನನ್ನು ದೇಶವನ್ನು ಬಿಟ್ಟು ಹೊರಡುವಂತೆ ಆಜ್ಞಾಪಿಸಿದ್ದನ್ನು ನಾವು ನೋಡುತ್ತೇವೆ. ಅಬ್ರಹಾಮನನ್ನು ಒಂದು ಹೊಸ ಜನಾಂಗವನ್ನಾಗಿ ಮಾಡಿ ಅದರ ಮೂಲಕವಾಗಿ ಲೋಕದೊಳಕ್ಕೆ ಪರಿಶುದ್ಧ ವಿಮೋಚಕನನ್ನು ಬರಮಾಡುವ ಒಂದು ಯೋಜನೆಯನ್ನು ದೇವರು ಮಾಡಿಕೊಂಡಿದ್ದನು. ದೇವರು ಅಬ್ರಹಾಮನನ್ನು ಕರೆದು ಅವನಿಗೆ ಹೇಳಿದ್ದನ್ನು ತೋರಾದಲ್ಲಿ, ಅಂದರೆ ಆದಿಕಾಂಡ ಪುಸ್ತಕದ 12 ಅಧ್ಯಾಯದಲ್ಲಿ ಅದನ್ನೇ ನಾವು ಓದುತ್ತೇವೆ. ನೀವು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆದಿಕಾಂಡ 12:1-3. ದೇವರು ಅಬ್ರಹಾಮನಿಗೆ ಬೇರೊಂದು ದೇಶಕ್ಕೆ ಹೋಗುವಂತೆ ಯಾಕೆ ಆಜ್ಞೆ ಕೊಟ್ಟನು? ದೇವರು ಅವನನ್ನು ಒಂದು ಹೊಸ ಜನಾಂಗವಾಗಿ ಮಾಡುವುದಕ್ಕೆ ಇಷ್ಟಪಟ್ಟಿದ್ದನು. ದೇವರು ಅಬ್ರಹಾಮನನ್ನು ಒಂದು ಹೊಸ ಜನಾಂಗವನ್ನಾಗಿ ಮಾಡುವುದಕ್ಕೆ ಯಾಕೆ ಇಷ್ಟಪಟ್ಟನು? ಆ ಜನಾಂಗದ ಮೂಲಕವಾಗಿ ಪರಿಶುದ್ಧ ಗ್ರಂಥಗಳನ್ನು ಬರೆಯಬೇಕಾಗಿದ್ದ ಪ್ರವಾದಿಗಳನ್ನು ಎಬ್ಬಿಸುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಅದೇ ಜನಾಂಗದ ಮೂಲಕವಾಗಿಯೇ ದೇವರು ಲೋಕಕ್ಕೆ ವಿಮೋಚಕನನ್ನು ಕಳುಹಿಸುವ ಉದ್ದೇಶವುಳ್ಳವನಾಗಿದ್ದನು. ಅದಕ್ಕೋಸ್ಕರವೇ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸಿದನು. ಹೌದು, ಆತನು ನೆರವೇರಿಸಿದನು. ಅಬ್ರಹಾಮನು 100 ವರ್ಷದವನು ಮತ್ತು ಅವನ ಹೆಂಡತಿಯಾದ ಸಾರಳು 90 ವರ್ಷದವಳಾಗಿದ್ದಾಗ ದೇವರು ತಾನು ವಾಗ್ದಾನ ಮಾಡಿದಂತೆಯೇ ಅವರಿಗೆ ಇಸಾಕನೆಂಬ ಒಬ್ಬ ಮಗನನ್ನು ಕೊಟ್ಟನು. ಇಸಾಕನು ಯಾಕೋಬನನ್ನು ಪಡೆದನು. ಇವನ 12 ಜನ ಮಕ್ಕಳು ಇಸ್ರಾಯೇಲ್ ಎಂಬ ಹೊಸ ಜನಾಂಗವನ್ನು ರೂಪಿಸಿದರು. ಪರಿಶುದ್ಧ ಗ್ರಂಥಗಳನ್ನು ತಿಳಿದಿರುವ ನಿಮ್ಮಲ್ಲಿರುವವರು ಇಸ್ರಾಯೇಲ್ ಜನಾಂಗದ ಮೂಲಕವಾಗಿ ವಿಮೋಚಕನು ಬಂದನು, ಯಾಕೆಂದರೆ ಮರಿಯಳು ಮತ್ತು ಯೋಸೇಫ ಇಬ್ಬರು ಅಬ್ರಹಾಮನ ಸಂತತಿಯವರೆಂಬುದನ್ನು ತಿಳಿದಿರುತ್ತಾರೆ. ಹಾಗಾಗಿ ಸುವಾರ್ತೆಯಲ್ಲಿನ ಮೊದಲ ವಚನವು ಹೀಗೆ ಹೇಳುತ್ತದೆ, ಏಸುಕ್ರಿಸ್ತನ ವಂಶಾವಳಿಯು ಆತನು ದಾವಿದನ ವಂಶದವನು, ದಾವಿದನು ಅಬ್ರಹಾಮನ ವಂಶದವನು, ಆತನ ಲೋಕದ ರೀತಿಗೆ ಸಂಬಂಧಿಸಿದಂತೆ ಏಸುಕ್ರಿಸ್ತನು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ಸಂತತಿಯ ಮೂಲಕವಾಗಿ ಬಂದವನು. ಆದರೆ ಆತನ ಪರಿಶುದ್ಧ ಆತ್ಮಕ್ಕೆ ಸಂಬಂಧಿಸಿದಂತೆ ಆತನು ಭೂಲೋಕದಲ್ಲಿ ಹುಟ್ಟುವುದಕ್ಕೆ ಪರಲೋಕದಿಂದ ಬಂದ ನಿಜ ದೇವರ ವಾಕ್ಯವಾಗಿರುವ ಮಹೋನ್ನತ ದೇವರ ಮಗನಾಗಿದ್ದಾನೆ. ಆದಾಗ್ಯೂ ಅಬ್ರಹಾಮನ ಕತೆಗೆ ಹಿಂತಿರುಗೋಣ, ಯಾಕೆಂದರೆ ಆತನ ಕುರಿತಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳುವಂಥದ್ದು ಸ್ವಲ್ಪ ಇದೆ. ಆದಾಮನ ಎಲ್ಲ ಮಕ್ಕಳಂತೆ ಅಬ್ರಹಾಮನು ಪಾಪದಲ್ಲಿ ಹುಟ್ಟಿದ್ದನು ಎಂಬುದನ್ನು ನಾವು ನೋಡಿದ್ದೇವೆ. ಆದಾಗ್ಯೂ ಪರಿಶುದ್ಧ ವಾಕ್ಯಗಳು ನಮಗೆ ಹೇಳುವುದೇನೆಂದರೆ ಅಬ್ರಹಾಮನು ಈ ದಿನ ಪರಲೋಕದಲ್ಲಿ ಪರಿಶುದ್ಧನಾದ ದೇವರ ಸನ್ನಿಧಾನದಲ್ಲಿದ್ದಾನೆ, ಅವನು ಎಂದೆಂದಿಗೂ ಅಲ್ಲಿಯೇ ಇರುತ್ತಾನೆ. ಈಗ ನಾವು ಕೇಳುವುದೇನೆಂದರೆ ದೇವರು ಅಬ್ರಹಾಮನ ಪಾಪಗಳನ್ನು ಕ್ಷಮಿಸಿ ಅವನನ್ನು ನೀತಿವಂತನೆಂದು ನಿರ್ಣಯಿಸಿ ಪರಲೋಕದೊಳಕ್ಕೆ ಅವನನ್ನು ಸ್ವಾಗತಿಸುವಂತೆ ಅಬ್ರಹಾಮನು ದೇವರಿಗಾಗಿ ಏನು ಮಾಡಿದನು? ಇದರ ಕುರಿತಾಗಿ ವಾಕ್ಯವು ಏನು ಹೇಳುತ್ತದೆ? ಅದು ಹೇಳುವುದೇನೆಂದರೆ ಅಬ್ರಹಾಮನು ಯಹೋವನನ್ನು ನಂಬಿದನು. ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು. ಆದಿಕಾಂಡ 15:6. ಅಬ್ರಹಾಮನು ದೇವರನ್ನು ನಂಬಿದನು, ಸ್ವತಃ ದೇವರನ್ನು ನಂಬಿದನು, ದೇವರು ತನಗೆ ಹೇಳಿದ್ದನ್ನು ಅಬ್ರಹಾಮನು ನಂಬಿದನು. ಇದಕ್ಕಾಗಿಯೇ ದೇವರು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿ ಅವನನ್ನು ನೀತಿವಂತನೆಂದು ನಿರ್ಣಯಿಸಿದನು. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ಅಬ್ರಹಾಮನು ದೇವರ ವಾಕ್ಯವನ್ನು ನಂಬಿದ ಹಾಗೆ ನೀವು ನಂಬುತ್ತೀರೋ? ದೇವರು ಜೀವಿಸುತ್ತಿದ್ದಾನೋ ಅಥವಾ ಒಬ್ಬನೇ ದೇವರು ಎಂಬುದನ್ನು ನೀವು ನಂಬುತ್ತೀರಾ ಎಂದು ನಾವು ಕೇಳುತ್ತಿಲ್ಲ. ಆದರೆ ದೇವರು ಜೀವಿಸುತ್ತಿದ್ದಾನೆಂಬುದನ್ನು ದುರಾತ್ಮನು ಸ್ವತಃ ತಿಳಿದಿದ್ದಾನೆ. ದೇವರು ತನ್ನ ರಕ್ಷಣೆಯ ಮಾರ್ಗಕ್ಕೆ ಸಂಬಂಧಿಸಿದ ನಿರ್ಣಯಗಳ ಕುರಿತು ಆತನು ಹೇಳಿದ್ದನ್ನು ಅಬ್ರಹಾಮನು ನಂಬಿದಂತೆ ನೀವು ನಂಬಬೇಕೆಂದು ದೇವರು ಬಯಸುತ್ತಾನೆ. ನಾವು ಯಾವುದನ್ನು ನಂಬಬೇಕೆಂದು ಅಬ್ರಹಾಮನು ನಮಗೆ ಹೇಳಿದ್ದಾನೆ? ಅಬ್ರಹಾಮನು ತನ್ನ ಮಗನ ಬದಲಿಗೆ ಕುರಿಯನ್ನು ಅರ್ಪಿಸಿದ ದಿನ ಪ್ರಖ್ಯಾತಿಗೆ ಪಡೆದ ಬೆಟ್ಟದ ಮೇಲೆ ಅಬ್ರಹಾಮನು ಪ್ರಕಟಿಸಿದ್ದನ್ನು ನೀವು ಜ್ಞಾಪಕಕ್ಕೆ ತಂದುಕೊಳ್ಳಬಹುದು. ಅವನು ಹೇಳಿದ್ದೇನೆಂದರೆ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಅವನು ಕುರಿಯನ್ನು ಒದಗಿಸಿದ ನಂತರ ಅವನು ಆ ಬೆಟ್ಟವನ್ನು ಯಹೋವ ಈರೆ ಅಂದರೆ ಯಹೋವನು ಒದಗಿಸುವನು, ಆದಿಕಾಂಡ 22:14 ಎಂದು ಕರೆದನು. ಅಬ್ರಹಾಮನು ಆ ಬೆಟ್ಟವನ್ನು ಯಹೋವನು ಒದಗಿಸಿದನು ಎಂದು ಯಾಕೆ ಕರೆದನು? ದೇವರು ಈಗಾಗಲೇ ಯಜ್ಞದ ಕುರಿಯನ್ನು ಒದಗಿಸಿದ್ದನು. ಅಬ್ರಹಾಮನು ದೇವರ ಒಬ್ಬ ಪ್ರವಾದಿಯಾಗಿ ಇನ್ನೂ ಸಂಭವಿಸಬೇಕಾಗಿರುವುದನ್ನು ಪ್ರಕಟಿಸಿದ್ದನು. ಯಹೋವನು ಒದಗಿಸುವನು ಎಂದು ಅಬ್ರಹಾಮನು ಹೇಳಿದಾಗ ವೇದಿಯ ಮೇಲೆ ತನ್ನ ಮಗನ ಬದಲಾಗಿ ಕುರಿಯು ಇಡಲ್ಪಟ್ಟ ಆ ಬೆಟ್ಟದ ಮೇಲೆ ಏನು ಸಂಭವಿಸುತ್ತದೆಂಬುದನ್ನು ಅವನು ಮುಂದಾಗಿ ತಿಳಿಸಿದನು. ದೇವರ ನೀತಿಯ ತೀರ್ಪಿನಿಂದ ಆತನನ್ನು ನಂಬುವ ಎಲ್ಲರನ್ನು ರಕ್ಷಿಸುವುದಕ್ಕೆ ಅದೇ ಬೆಟ್ಟದ ಮೇಲೆ ವಿಮೋಚಕನು ತನ್ನ ರಕ್ತವನ್ನು ಸುರಿಸಬೇಕಾದ ದಿನಕ್ಕಾಗಿ ಅವನು ಮುಂದಾಗಿಯೇ ಎದುರು ನೋಡುತ್ತಿದ್ದನು. ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನದಲ್ಲಿ ಅಬ್ರಹಾಮನ ಪ್ರವಾದನೆಯನ್ನು ನೆರವೇರಿಸುವ ಕ್ರಮದಲ್ಲಿ ಅಬ್ರಹಾಮನ ನಂತರ ಸುಮಾರು 2000 ವರ್ಷಗಳಲ್ಲಿ ಏಸುಕ್ರಿಸ್ತನು ಲೋಕದೊಳಕ್ಕೆ ಬಂದನು ಎಂಬುದನ್ನು ನಾವು ನೋಡಿದೆವು. ಹೌದು, ಯೆರೂಸಲೇಮಿನ ಹೊರಗೆ ಅಬ್ರಹಾಮನು ತನ್ನ ಮಗನ ಬದಲಿಗೆ ಕುರಿಯನ್ನು ಯಜ್ಞ ಮಾಡಿದ ಬೆಟ್ಟದ ಮೇಲೆ ವಿಮೋಚಕನಾದ ಏಸು ಆದಾಮನ ಮಕ್ಕಳನ್ನು ಬಿಡುಗಡೆಗೊಳಿಸುವುದಕ್ಕೆ ತನ್ನ ರಕ್ತವನ್ನು ಸುರಿಸಿದನು. ಅದಕ್ಕಾಗಿಯೇ ಅವರು ಏಸುವನ್ನು ಶಿಲುಬೆಗೆ ಜಡಿದ ನಂತರ ಆತನು ಸಾಯುವುದಕ್ಕಿಂತ ಮೊದಲು ಕೂಗಿ ಹೇಳಿದ ಮಾತನ್ನು ನಾವು ಕೇಳಿದ್ದೇವೆ. ಅದೇನೆಂದರೆ ತೀರಿತು ಎಂಬುದು. ತೀರಿತು ಎಂಬ ಶಬ್ದದ ಅರ್ಥ ಮುಗಿದಿದೆ ಎಂಬುದು. ಮುಗಿದಿದೆ ಎಂದು ಏಸು ಯಾಕೆ ಹೇಳಿದನು? ಯಾಕೆಂದರೆ ತನ್ನ ಪ್ರವಾದಿಗಳ ಮೂಲಕ ಬಹಳ ಹಿಂದೆಯೇ ದೇವರು ಪ್ರಕಟಿಸಿದ್ದ ಶಿಲುಬೆಯ ಮೇಲಿನ ಆತನ ಮರಣವು ರಕ್ಷಣೆಯ ಯೋಜನೆಯನ್ನು ಮುಗಿಸಿತ್ತು. ಏಸುವಿನ ಮರಣವು ಅಬ್ರಹಾಮನ ಯಜ್ಞವನ್ನು ಮತ್ತು ಎಲ್ಲ ಪ್ರಾಣಿಗಳ ಯಜ್ಞಗಳ ಪ್ರತೀಕವನ್ನು ನೆರವೇರಿಸಿ ಮುಗಿಸಿತ್ತು. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ಪರಲೋಕದಿಂದ ದೇವರು ಕಳುಹಿಸಲ್ಪಟ್ಟವನಾದ ಏಸುಕ್ರಿಸ್ತನು ಸ್ವತಃ ಸಂಪೂರ್ಣವಾದ ಮತ್ತು ಕೊನೆಯ ಯಜ್ಞದ ಕುರಿಯಾಗಿದ್ದಾನೆ ಎನ್ನುವುದನ್ನು ನೀವು ನಂಬುತ್ತೀರಾ? ನೀವು ಅಬ್ರಹಾಮನ ನಂಬಿಕೆಯನ್ನು ವಶಪಡಿಸಿಕೊಂಡಿದ್ದೀರಾ? ಅಬ್ರಹಾಮನ ನಂಬಿಕೆಯ ಕುರಿತಾಗಿ ಸುವಾರ್ತೆಯು ಹೇಳುವುದನ್ನು ಕೇಳಿರಿ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು. ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿಯೆಂದು ಎಣಿಸಲ್ಪಡುವುದು. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ರೋಮಾ 4:1-3, 22-25. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮಕ್ಕಾಗಿ ನೀವು ಮತ್ತೆ ನಮ್ಮನ್ನು ಸೇರಿಕೊಳ್ಳುತ್ತೀರೆಂದು ನಾವು ನಿರೀಕ್ಷಿಸುತ್ತೇವೆ. ದೇವರ ಚಿತ್ತವಾದರೆ ಪ್ರವಾದಿಗಳ ಸಂದೇಶಗಳ ಪುನರಾವರ್ತನೆಯನ್ನು ನಾವು ಮುಂದುವರಿಸುತ್ತೇವೆ ಮತ್ತು ಲೋಕದ ರಕ್ಷಕನ ಬರುವಿಕೆಗಾಗಿ ಮಾರ್ಗವನ್ನು ಸಿದ್ದಪಡಿಸುವುದಕ್ಕೆ ದೇವರು ಆಯ್ಕೆ ಮಾಡಿದ ಇನ್ನೊಬ್ಬ ಪ್ರವಾದಿಯನ್ನು ನೋಡಲಿದ್ದೇವೆ. ಆ ಪ್ರವಾದಿಯೇ ಮೋಶೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ವಾಕ್ಯ ಏನು ಹೇಳಿದೆಯೋ ಅದರ ಸ್ಪಷ್ಟವಾದ ಗ್ರಹಿಕೆಯನ್ನು ನಿಮಗೆ ಕೊಡಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು. ಪಾಪಕ್ಕೆ ಸಾಯಲು
ದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ, ನಿನ್ ದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ. ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ. ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ. ಉನ್ನತ ಬಲಿಯಾಗಿ